इति तम तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायित प्रभ हरिकथामृत सार गुरुगळ करुणदिंदा पणितु पेळुवे परम भगवद् भक्तरिदनादरदि केळुवुदु आदरदि केळुवुदु कृष्ण ಇಲ್ಲಿ ಕಮಲಸುಳಾದಿ ನೋಡ್ತಾ ಬಂದಿದ್ದೀವಿ. ಮಾತೃಕಾ ಸಂಧಿಯಲ್ಲಿ ದಳಗಳು ಮತ್ತು ಕಮಲಗಳ ವಿವರಣೆ ಬರುತ್ತೆ. ಇಲ್ಲಿ ನಾವು ಇಷ್ಟು ತನಕ ನಾವು ಎಲ್ಲಿ ಬಂದಿದ್ದೀವಿ, ಭ್ರೂಮತಿ ಆಯಿತು, ಇಂದ್ರಿಯೋನಿ ಆಯಿತು, ಭ್ರೂಮಧ್ಯಕ್ಕೆ ಬರಬೇಕು. ಭ್ರೂಮಧ್ಯಕ್ಕೆ ಬಂದಾಗ ಅಲ್ಲಿ ಅಟ್ಟತಾಳದಲ್ಲಿ ಹೇಳ್ತಾರೆ, ಇಲ್ಲಿ ಬಂದು ದ್ವಿದಳ ಉಂಟಾದ ಕಮಲ ಭ್ರೂಮಧ್ಯದಲ್ಲಿ ದ್ವಿದಳ ಇರುವಂತ ಆ ಕಮಲ ಉಂಟು ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಹೇಳೋದು ಎರಡು ದಳದ ಕಮಲ ಇದೆ ಅಂತ ಹೇಳಿದ್ದಾರೆ. ಆಚಾರ್ಯರು ಬಂದು ನಮ್ಗೆ ನಾಲ್ಕು ದಳ ಅಂತಾನು ಹೇಳಿದ್ದಾರೆ, ಅದನ್ನ ಇವರು ವಿವರಣೆ ಮಾಡ್ತಾ ಇದ್ದಾರೆ. ಮಧು ಪುಷ್ಪ ವರ್ಣದಂದಿಪ್ಪುದು ಅಂದ್ರೆ ಮಧು ಪುಷ್ಪದಂತ ಆ ಬಣ್ಣದಿಂದ, ಬಿಳಿ ಬಣ್ಣದಿಂದ ಇದಿದೆ ಅಂತಿದ್ದ. ಆವಾಗ ಪದ್ಮಸಂಭವ ಅಲ್ಲಿ ಯಾರಿದ್ದಾರೆ, ಎರಡು ದಳ ಅಂತ ಹೇಳ್ತಾರಲ್ಲ, ಈ ಎರಡು ದಳದಲ್ಲಿ ಯಾರಿದ್ದಾರೆ ಅಂದ್ರೆ ಪದ್ಮಸಂಭವ, ಪದ್ಮದಿಂದ ಹುಟ್ಟಿರುವಂತ ಆ ಚತುರ್ಮುಖ ಬ್ರಹ್ಮ ಮತ್ತು ವಾಯುವಾಸ ದ್ವಯ ಭಾಗ. ಸೊ ಎರಡು ದಳ ಇದಂದ್ರೆ ಒಂದಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನೆ, ಇನ್ನೊಂದಲ್ಲಿ ವಾಯುದೇವರು ಇದ್ದಾನೆ. ಸೊ ಅದು ವಾಯುದೇವರು ಇದ್ದಾರಂದ್ರೆ ವಾಯುದೇವರು ಚತುರ್ಮುಖ ಬ್ರಹ್ಮ. ಸೊ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿ ದೇವಿ, ವಾಯುದೇವರು ಮತ್ತು ಭಾರತೀ ದೇವಿ. ಸೊ ಅದಕ್ಕೆ ನಾಲ್ಕು ದಳ ಅಂತಾನು, ಎರಡು ದಳಗಳು ಕಾಣಿಸುತ್ತೆ, ಎರಡು ದಳಗಳು ಒಳಗೆ ನೋಡಿದಾಗ ಅದು ನಾಲ್ಕು ದಳಗಳಾಗಿರುತ್ತೆ. ಯಾಕೆಂದ್ರೆ ಎರಡು ಭಾಗ ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೆ ಆಚಾರ್ಯರಲ್ಲಿ ನಾಲ್ಕು ದಳದ ಕಮಲ ಅಂತ ಹೇಳ್ತಾರೆ. ಭಾಗವತದಲ್ಲಿನೂ ಅಲ್ಲಿ ನಾಲ್ಕು ದಳಗಳು ಬರುತ್ತೆ ಅಲ್ಲಿ. ಸೊ ಈ ತರ ಒಂದು ಐದು ಕಮಲಗಳು, ಒಂದೊಂದು ಕಡೆನು ಐದೈದು ಉಪಾಸನೆಗಳು. ಸೊ ಇಲ್ಲಿ ಮುಂದೆ ಹೋಗ್ತಾರೆ. ವಾಸದ್ವಯ ಭಾಗ, ಪದ್ಮನಾಭನ ವಾಹನ ಯಾರು ವಾಹನ, ಭಗವಂತನ ವಾಹನ ಯಾರು, ಗರುಡ. ಸೊ ಅದಕ್ಕೆ ಹೇಳ್ತಾ ಪದ್ಮನಾಭನ ವಾಹನ ಅಲ್ಲಿ ಅಭಿಮಾನಿ. ಇಲ್ಲಿ ಅಭಿಮಾನಿ ದೇವತೆ ಯಾರು ಇದಕ್ಕೆ ಅಂತ ಹೇಳಿದ್ರೆ ಗರುಡ ದೇವರು. ಇಲ್ಲಿ ಭ್ರೂ ಮಧ್ಯದಲ್ಲಿ ಗರುಡ ದೇವರು ಅಲ್ಲಿ ಅಭಿಮಾನಿಯಾಗಿದ್ದಾರಂತ. ಸದರವಿಲ್ಲದೆ ಕೃಷ್ಣನ ದೇನಿಸುವ. ಸೊ ಇಲ್ಲಿ ಬಂದು ಇಲ್ಲಿ ಇರುವಂತ ಉಪಾಸ್ಯ ರೂಪ ಯಾವುದು ಅಂದ್ರೆ ಕೃಷ್ಣ ಅಂತ ಹೇಳ್ತಾರೆ. ಕೃಷ್ಣನನ್ನ ಧ್ಯಾನ ಮಾಡುತ್ತಾ ಇರ್ತಾರೆ. ಯಾರು ಈ ಯಾರು ಧ್ಯಾನ ಮಾಡ್ತಾ ಇದ್ದಾರೆ ಅಂದ್ರೆ ಗರುಡ ದೇವರು ಮಾತ್ರ ಅಲ್ಲ, ಭಾರತೀ ದೇವಿ ಮತ್ತು ವಾಯುದೇವರು, ಚತುರ್ಮುಖ ಬ್ರಹ್ಮ, ಸರಸ್ವತಿ, ಇಲ್ಲಿ ಇವರು ವಿಶೇಷವಾಗಿ ಕೃಷ್ಣನನ್ನ ಧ್ಯಾನ ಮಾಡುತ್ತಾರಂತ. ಧ್ಯಾನದಲ್ಲಿ ಕೊಂಡಾಡುತ್ತ ಸಪ್ತ ಮರುತು ಜನ. ಇಲ್ಲಿ ಇರೋರು ಯಾರಿದ್ದಾರೆ ಅಂದ್ರೆ ಸಪ್ತ ಮರುತು ಜನ. ಒಂದೊಂದು ಕಡೆನೂ ಸಪ್ತ ಮರುತು ಅಂತತೆ ಬರುತ್ತೆ. ಸಪ್ತ ಮರುತು ಅಂದ್ರೆ ಏಳು ಮರುತುಗಳು ಇದ್ದಾರೆ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ನಾವು ನೋಡಿದ್ದೀವಿ ಹಾಗೆ ಈ 33 ಕೋಟಿ ದೇವತೆಗಳು ಅಂತ ಬಂದಾಗ ಪ್ರತಿಯೊಬ್ಬರು ಎಲ್ಲಾ ಕಡೆನೂ ಈ ಬ್ರಹ್ಮಾಂಡ ಪೂರ ಇದ್ದಾರೆ. ಇಲ್ಲಿ ಹೇಳುವಂತದ್ದು ಈ ವಿಶೇಷವಾಗಿ ಯಾರಿದ್ದಾರೆ ಅಂತ ಹೇಳ್ತಾರೆ, ಏಳು ಸಪ್ತ ಮರುತು ಜನ ಇದ್ದಾರೆ. ಜನ ಮೊದಲಾದವರು ಸೇವಿಸುವವರು ಹರಿಪಾದ. ಸೊ ಇಲ್ಲಿ ಯಾರನ್ನ ನಮಸ್ಕಾರ ಮಾಡ್ತಾರಂತಾರೆ, ಹರಿಯನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ, ಹರಿಪಾದವನ್ನ ಸೇವೆ ಮಾಡ್ತಾ ಇದ್ದಾರೆ. ಹರಿಪಾದವನ್ನ ಸೇವೆ ಮಾಡ್ತಾ ಇದ್ದಾರಂದ್ರೆ ತಮ್ಮೊಳಗೆ ಇರುವಂತ ಆ ಒಂದು ತಮ್ಮ ಬಿಂಬ ರೂಪವನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಇದಕ್ಕೆ ನಿಯಾಮಕ. ಸೊ ಇಲ್ಲಿ ಕೃಷ್ಣನ ದೇನಿಸುವ ಅಂತಾನು ಕೊಟ್ಟಿದ್ದಾರೆ. ಸೊ ಕೃಷ್ಣನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ನಿಯಾಮಕ ರೂಪ, ಈ ಒಂದು ಚಕ್ರಕ್ಕೆ ನಿಯಾಮಕ ಯಾರು ಅಂದ್ರೆ ನಿಯಾಮಕ ಬಂದು ಕೃಷ್ಣನೆಂಬ ಮೂರ್ತಿ ಅಂತಾರೆ. ಇಲ್ಲಿ ಇರುವವನು ಕೃಷ್ಣನೇ ಮೂರ್ತಿ, ಕೃಷ್ಣ ದೇವರೇ ಇಲ್ಲಿ ನಿಯಾಮಕ ರೂಪದಿಂದಲೂ ಇದ್ದಾರೆ. ಧ್ಯಾನ ಮೂರ್ತಿ ಪೂಜ್ಯ ದೇವರು ಅವರೇ, ನಿಯಾಮಕರು ಅವರೇ ಇದ್ದಾರೆ ಅಂತ ಹೇಳ್ತಾರೆ. ಕೃಷ್ಣನೆಂಬ ಮೂರ್ತಿ ಅದ್ಭುತ ಮಹಿಮನೆ ವಿಜಯವೆಟ್ಟಲ ರೇಯ, ಉದಯ ಭಾಸ್ಕರನಂತೆ ತಪಕ್ಕೆ ಮೆಚ್ಚಿ ಹೊಳೆವಾ ಅಂತಾರೆ. ಇಲ್ಲಿ ಏನಾಗತ್ತ ಎಂಬುದನ್ನ ಹೇಳ್ತಾರೆ. ಇಲ್ಲಿ ಇರುವಂತ ಭಗವಂತನನ್ನ ಧ್ಯಾನ ಮಾಡುತ್ತಾ ಏನ್ ಮಾಡ್ತಾನಂದ್ರ ಆ ನಮ್ಮ ತಪಸ್ಸಿಗೆ ಮೆಚ್ಚಿ, ನಾವು ಮಾಡುವಂತ ತಪ, ನಾವು ಮಾಡುವಂತ ಆಲೋಚನೆಗಳಿಗೆ ಮೆಚ್ಚಿ ಅಲ್ಲಿ ಅವನು ಹೊಳೆಯುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ನಮಗೆ ಹೇಗೆ ಅಂದ್ರೆ ನಮ್ಮ ನಮ್ಮ ಲೆವೆಲ್ಲಿ ನಾವು ಏನೇನು ಇದನ್ನ ನಾವು ಚಿಂತನೆ ಮಾಡುವ ಮೂಲಕವಾಗ ಈಗಾಗಲೂ ನಮಗೆ ತಪಸ್ಸು, ನಮಗೆ ಆಲೋಚನೆಗೆ ಅವನು ಸಿಕ್ತಾನ. ಮೆಚ್ಚಿ ಹೊಳೆವಾ ಅಂತ, ಹೊಳೆವಾ ಅಂದ್ರೆ ಒಳಗಿಂದ ಆ ಒಂದು ಸ್ಫೂರ್ತಿಯನ್ನ ಕೊಡ್ತಾನಂತ ಇವಾಗ ಅರ್ಥ. ಕೊನೆಯಲ್ಲಿ ನಮಗೆ ಅಲ್ಲಿ ಕ್ಷೀರಸಾಗರಕ್ಕೆ ಹೋಲಿಸ್ತಾರೆ. ಕ್ಷೀರಸಾಗರ ಜೊತೆಯಲ್ಲಿ ನಮ್ಮ ನಮ್ಮ ಸಪ್ತ ಸಾಗರದಲ್ಲಿ ಕ್ಷೀರಸಾಗರಕ್ಕೇನು ಈ ಒಂದು ಭೂಮಧ್ಯ ಸ್ಥಾನಕ್ಕೇನು ಕನೆಕ್ಷನ್ ಕೊಡ್ತಾರೆ. ಸೊ ಕ್ಷೀರಸಾಗರದಲ್ಲಿ ಆ ಕೃಷ್ಣ ನಮ್ಗೆ ದರ್ಶನ ಕೊನೆಯಲ್ಲಿ ಕೊಡ್ತಾನಂತ, ಅವನು ಆ ಗರುಡಾರೂಢನಾಗೆ ಅಲ್ಲಿ ಅವನು ದರ್ಶನ ಕೊಡ್ತಾನಂತ. ಒಂದು ಇನ್ನೊಂದು ಏನು ಅಂದ್ರೆ ತಪಕ್ಕೆ ಮೆಚ್ಚಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ತಪಸ್ಸು ಅಂದ್ರೆ ನಾವು ಜಪ ಏನೇ ಮಾಡಿದ್ರು ಏನ್ ಹೇಳೋದು ಅಂದ್ರೆ ಆ ಭೂಮಧ್ಯದಲ್ಲಿ ಆ ಒಂದು ನಾಸಿಕಾಗ್ರ ಭಾಗದಲ್ಲಿ ನೋಡುತ್ತಾ ಆ ಧ್ಯಾನವನ್ನ ಮಾಡುವಂತ ಗೀತೆಯಲ್ಲಿ ಏನು ಕೃಷ್ಣ ಹೇಳ್ತಾನೆ. ಸೊ ಇಲ್ಲಿ ಆ ಧ್ಯಾನ ಮಾಡುವಾಗ ಇಲ್ಲಿ ಫೋಕಸ್ ಮಾಡುವಂತ ಜಾಗ. ಅದು ಮಾತ್ರ ಇಲ್ಲ, ಅಲ್ಲೇ ವಿಶ್ವನಾಮಕ ಭಗವಂತನ ಇದ್ದಾನೆ. ಸೊ ವಿಶ್ವನಾಮಕ ಭಗವಂತ ಅವನು ಹೊಳೆಯುತ್ತಾನೆ, ಎಲ್ಲಾ ಕಡೆನೂ ತೋರಿಸಿಕೊಡ್ತಾನೆ ತಾಯಿ ತಾನಿರುವಂತ ಆ ಒಂದು ಸ್ಥಿತಿಯನ್ನ ಅವನು ತೋರಿಸಿಕೊಡ್ತಾನೆ. ಅದಕ್ಕೆ ತಪಕ್ಕೆ ಮೆಚ್ಚಿ ಹೊಳೆವಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಒಂದು ಭೂಮಧ್ಯ ಆದ ಮೇಲೆ ನೆಕ್ಸ್ಟ್ ಬರೋದು ತಲೆಯಲ್ಲಿ ಶಿರೋಭಾಗದಲ್ಲಿ ಬರೋದು. ಶಿರೋಭಾಗದಲ್ಲಿ ಹೇಳ್ತಾರೆ, ಸಾಸಿರ ದಳವುಳ್ಳ ಕಮಲ ಶಿರಸಿನಲ್ಲಿ ಲೇಸಾಗಿ ಒಪ್ಪುದಿಗೆ ವಜ್ರ ಪ್ರಕಾಶದಂತೆ ಅಂತ. ಸೊ ಇಲ್ಲಿ ಇರುವಂತ ಕಮಲ ಹೇಳ್ತಾರೆ, ಇಲ್ಲಿ ಯಾವ ಕಮಲವನ್ನೇ ಹೇಳ್ತಾ ಇದ್ದಾರೆ ಅಂದ್ರೆ ಶಿರಸಿನಲ್ಲಿ ಒಂದು ಕಮಲ ಇದೆ ಅಂದ್ರೆ ಶಿರಸಿನಲ್ಲಿ ಒಂದು ಕಮಲ, ಆಮೇಲೆ ಶಿರಸಿನಿಂದ 12 ಅಂಗುಲ ಅಂದ್ರೆ ಆ ಭ್ರೂಮಧ್ಯದಿಂದ 12 ಅಂಗುಲ ಇರುವಂತ ಆ ವಿಶಾಲ ಪ್ರದೇಶದಲ್ಲಿ ಅಲ್ಲಿ ಮೇಲೆ ಇರುವಂತ ಕಮಲಕ್ಕೆ 12 ದಳ, ಅದನ್ನ ಆಚಾರ್ಯರು ಕೊಟ್ಟಿದ್ದಾರೆ. ಅಲ್ಲಿ 5 ರೂಪದಿಂದ ಪಂಚರೂಪ ಭಗವಂತ ಇದ್ದಾನೆ ಅಂತ. ಇಲ್ಲಿ ಹೇಳೋದವರು ಜಸ್ಟ್ ನಮ್ಮ ಶಿರದಲ್ಲಿ ಇರುವಂತ ಕಮಲ, ಶಿರದಲ್ಲಿ ಇರುವಂತ ಕಮಲವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸಾವಿರ ದಳವುಳ್ಳ ಕಮಲ ಇದೆ, ಅದು ಹೇಗಿದೆ ಅಂದ್ರೆ ವಜ್ರ ಪ್ರಕಾಶದಂತೆ ಅದಿದೆ ಅಂತ ಹೇಳ್ತಾರೆ. ಅಲ್ಲಿ ಯಾರಿದ್ದಾರಂದ್ರೆ ವಿಶ್ವಾದಿ ರೂಪಗಳು ಒಂದೊಂದು ದಳದಲ್ಲಿ, ಅಂದ್ರೆ ಸಾವಿರ ದಳ ಇದೆ. ಸೊ ಸಾವಿರ ದಳ ಇದೆ ಅಂದ್ರೆ ಆ ಸಾವಿರ ನಾಮಗಳು, ವಿಶ್ವಂ ವಿಷ್ಣುರ್ ವಶಕ್ಕಾರ ಅಂತ ಬರುತ್ತಲ್ಲ, ಆ ವಿಷ್ಣು ಸಹಸ್ರ ನಾಮಗಳನ್ನ ಇಟ್ಟುಕೊಳ್ತಾರಲ್ಲೇ. ಸೊ ಅದು ವಿಶ್ವಾದಿ ರೂಪಗಳು ಒಂದೊಂದು ದಳದಲ್ಲಿ ಅಲ್ಲಿ ಇದೆ ಅಂತ ಹೇಳ್ತಾರೆ. ವಿಶ್ವಾದಿ ರೂಪಗಳು ಭಗವಂತ ಅಲ್ಲಿ ಒಂದೊಂದು ದಳದಲ್ಲಿ ಇದ್ದಾರೆ. ಇಲ್ಲಿ ಬಂದು ಈ ಒಂದು ಜಾಗಗೆ ಆ ಸತ್ಯಲೋಕ ಜೊತೆಯಲ್ಲಿ ಕಂಪೇರ್ ಮಾಡ್ತಾರೆ ಇಲ್ಲಿ ಬಂದು ಬ್ರಹ್ಮವಾಯುಗಳೇ ಪೂರ್ತಿಯಾಗಿರ್ತಾರಂತೆ. ವಿಷಾದಿ ರೂಪಗಳು ಒಂದೊಂದು ದಳದಲ್ಲಿ ವಾಸವಾಗಿಪ್ಪ ತನ್ನಾಮಕ ಪ್ರಾಣ ಅಂತ ಪ್ರಾಣದೇವರು ಆ ಭಗವಂತನು ಅಲ್ಲಿ ಪ್ರಾಣ ಎಂಬ ಹೆಸರಲ್ಲಿದ್ದಾನೆ ಮತ್ತು ಪ್ರಾಣದೇವರು ಅಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ಸೂಸಿದ ಭಕ್ತಿಯಿಂದ ಭಜನೆ ಮಾಡುವ ನಿತ್ಯ ವಾಸದ್ವಯರಿಂದ ಸ್ತುತಿಸಿಕೊಳ್ಳುತ್ತ ಅಲ್ಲಿ ಇರುವಂತ ಈ ಋಜುಗಣದವರು ಇವರು ವಿಶೇಷವಾಗ ದೇವರನ್ನ ಪೂಜೆ ಮಾಡ್ತಾರೆ, ಸೇವೆ ಮಾಡ್ತಾರ ಅಂತ ಹೇಳ್ತಾರೆ. ಲೇಸ ಬಿಡದೆ ಇಲ್ಲಿ ಲೋಕೇಶ ಅಭಿಮಾನಿ, ಲೋಕೇಶ ಇದಕ್ಕೆ ಅಭಿಮಾನಿ ಯಾರು ಅಂತ ಹೇಳ್ತಾರೆ. ಅಭಿಮಾನಿ ನ್ಯಾಚುರಲಿ ಲೋಕೇಶ, 14 ಲೋಕಕ್ಕೇನು ಒಡೆಯನಾಗಿ ಇರುವಂತ ಚತುರ್ಮುಖನೇ ಇದಕ್ಕೆ ಅಭಿಮಾನಿಯಾಗಿದ್ದಾನೆ ಅಂತ ಹೇಳ್ತಾರೆ. ಮೀಸಲ ಮನದಲ್ಲಿ ರಂಗನ್ನ ಧ್ಯಾನಿಸುವ, ಇಲ್ಲಿ ಧ್ಯಾನ ಯಾರನ್ನ ಧ್ಯಾನ ಮಾಡ್ತಾ ಇದ್ದಾನೆ ಚತುರ್ಮುಖ ಅಂದ್ರೆ ಇಲ್ಲಿ ಬಂದು ರಂಗನಾಥನನ್ನ ಪದ್ಮನಾಭನನ್ನ ಧ್ಯಾನ ಮಾಡ್ತಾ, ರಂಗನಾಥನಂತೆ ಕೊಟ್ಟಿದ್ದಾರೆ, ರಂಗನಾಥನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಮತ್ತು ಇಲ್ಲಿ ಇರುವಂತ ನಿಯಾಮಕ ರೂಪ ಯಾವುದು ಅಂದ್ರೆ ನೆಕ್ಸ್ಟ್ ಹೇಳ್ತಾರೆ, ವಾಸುದೇವ ನಾಮಕ ಪರಮಾತ್ಮ ನಿಯಾಮಕ. ಇಲ್ಲಿ ವಾಸುದೇವ ತುರಿಯ ವಾಸುದೇವ ಅಂತ ಹೇಳ್ತಾರೆ. ಈ ಜಾಗ ಪೂರ್ತಿಗೇನು ಅಂದ್ರೆ ನಮ್ಮ ತಲೆಯಿಂದ ಮೇಲೆ ಪ್ರಭಾವಳಿ ಅಂತ ಹೇಳ್ತಾರಲ್ಲ ಅಷ್ಟು ಒಂದು ಪ್ರಾಂತಕ್ಕೆ, ಅಷ್ಟು ಒಂದು ಡಿಸ್ಟೆನ್ಸ್ಗೇನು ವಾಸುದೇವ ಇದನ್ನ, ಅಷ್ಟು ಮಾತ್ರ ಅಲ್ಲ ಹೃದಯದಿಂದ ಮೇಲೆ ತನಕನು ವಾಸುದೇವ ವ್ಯಾಪ್ತನಾಗಿದ್ದಾನೆ. ಅವನು ಕಾಣಿಸಿಕೊಡೋದು ತಲೆ ಮೇಲೆ ಕಾಣಿಸಿಕೊಡ್ತಾನ ಅಂತ ಹೇಳ್ತಾರೆ. ಸೊ ವಾಸುದೇವ ನಾಮಕ ಪರಮಾತ್ಮ ನಿಯಾಮಕ ದಾಸೋಹ ಮೆಂದವಗೆ ಸರ್ವದಳದಲ್ಲಿ ಹೊಳೆವ ಅಂತ. ಸೊ ಅವನು ಯಾವಾಗ ಕಾಣಿಸಿಕೊಡ್ತಾನವನು ಅಂದ್ರೆ ಯಾರಿಗೆ ಆ ಅನುಭವದಿಂದ ದೇವರೇ ನಾನು ದಾಸ ಎಂಬುವ ಚಿಂತನೆ ಪರಿಪೂರ್ಣ, ಬರೀ ಬಾಯಲ್ಲಿ ಹೇಳೋದಲ್ಲ, ಪರಿಪೂರ್ಣವಾಗಿ ಆ ದ್ವೈತ ಜ್ಞಾನ, ಆ ತಾರತಮ್ಯದ ಜ್ಞಾನ ಬರಬೇಕು. ನಾನು ದಾಸ ಭಗವಂತ ಈಶಾ ಅಂಬೋ ಜ್ಞಾನ ಕಂಪ್ಲೀಟ್ ಆಗಿ ಅನುಭವಕ್ಕೆ ಪ್ರತಿ ಕರ್ಮದಲ್ಲಿನ ಬಂದ್ರೆ ಆವಾಗ ದಾಸೋಹಂ ಎಂದವಗೆ ಸರ್ವ ದಳದಲ್ಲಿ ಪೊಳೆವ ಅಂತ ಹೇಳ್ತಾರೆ. ಇನ್ನೊಂದು ದಾಸೋಹಂ ಎಂದವಾಗೆ ಅಂದ್ರೆ ಅಲ್ಲಿ ಇರುವಂತವರು ವಾಸವಾಗಿ ಇರುವವರು ರುಜುಗಣದವರೇ ಇದ್ದಾರೆ. ಅವರು ಎಲ್ಲ ರುಜುಗಣವರು ಅವರು ಒಂದೊಂದು ಕಲ್ಪದಲ್ಲಿನೂ ಆ ಒಂದು ಮುಖ್ಯಪ್ರಾಣ ಆ ಒಂದು ಪದವಿಗೆ ಬಂದು ಆ ಶ್ವಾಸ ಜಪವನ್ನ ಮಾಡುವಾಗ ಅಹಂಸ ಸೋಹಂ ಸ್ವಾಹ ಅಂತ ಅದು ಮಾಡ್ತಾ ಇರ್ತಾರೆ. ಅವರೇ ದಾಸೋಹಂ ಅಂತ ಯಾವತ್ತು ನಾಲ್ಕು ದೇಹದಲ್ಲಿನೂ ಇದ್ದು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಅವ್ರು ಮಾಡೋರು. ಸೊ ಅಂತವರಿಗೆ ಅಂತನೂ ಒಂದು ಅರ್ಥ, ಮುಖ್ಯವಾಗಿ ಅದೇ ಅರ್ಥ. ದಾಸೋಹಂ ಎಂದವರಿಗೆ ಸರ್ವದಳದಲ್ಲಿ ಅಂದ್ರೆ ಎಲ್ಲಾ ಕಡೆ ಒಂದೊಂದು ಸಾವಿರ ದಳ ಇದ್ರೆ ಸಾವಿರ ದಳದಲ್ಲಿನೂ ಅಲ್ಲಿ ಭಗವಂತ ಹೊಡೆಯುತ್ತಾ ಇರ್ತಾನಂತ. ಹೊಡೆಯುತ್ತಾ ಇರುವಂತದನ್ನ ಅವರು ಸದಾ ಕಾಲವೂ ಅವರು ನೋಡ್ತಾರಂತ. ಸೊ ವಾಸುಕಿ ಶಯನ ನಮ್ಮ ವಿಜಯ ಬಿಟ್ಟಲರೆಯ ದೋಷವಿಲ್ಲದ ತನ್ನ ಸ್ಥಾನದಲ್ಲಿ ಇಟ್ಟು ಪೊರೆವ ಅಂತ. ಸೊ ವಾಸುಕಿ ಶಯನ ಅಂತ ಹೇಳ್ತಾರೆ. ವಾಸುಕಿ ಶಯನ ಶೇಷಶಾಹಿಯಾದಂತ ಅಂತ ಹೇಳ್ತಾರೆ. ಯಾಕೆ ವಾಸುಕಿ ಶಯನ ಅಂತ ಹೇಳ್ತಾ ಇದ್ದಾರಂದ್ರೆ, ದೇವರನ್ನ ನಾವು ಕರೆಯುವಾಗ ಆ ಸ್ಪೆಸಿಫಿಕ್ ಲಕ್ಷಣದಿಂದ ಕರಿಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶೇಷಶಯನೇ ಬಾ ದೋಷ ದೂರನೇ ಬಾ ಅಂತ ಅಲ್ಲಿ ಅಲ್ಲಿ ವಾದಿರಾಜರು ಹೇಳುವುದು ಇದೇ. ವಾಸುಕಿ ಶಯನ ಅಂತ ಹೇಳುವಾಗ ವಾಸುಕಿ ಶಯನ ಎಂಬುದು ಅನೇಕ ರೀತಿಯಿಂದ ಬರುತ್ತೆ. ಒಂದು ವಾಸುಕಿ ಶಯನ ಅಂದ್ರೆ ನಮ್ಮ ದೇಹದಲ್ಲಿ ಮುಖ್ಯಪ್ರಾಣರಿದ್ದಾರೆ, ಮುಖ್ಯಪ್ರಾಣರಿಗೆ ಕೆಳಗೆ ಆ ಶೇಷದೇವರು, ಆ ಕುಂಡಲಿನಲ್ಲಿ ಶೇಷದೇವರು ಪ್ರಾಣನಾಗಿ, ಅದಕ್ಕೆ ಅವರಿಗೆ ಪ್ರಾಣ ಅಂತನೂ ಶೇಷದೇವರಿಗೆ ಹೆಸರಂತೆ. ಆ ಪ್ರಾಣ ಶಕ್ತಿಯನ್ನ ಆ ನಮ್ಮಲ್ಲಿ ಅವರು ವ್ಯಕ್ತ ಮಾಡುತ್ತಾ ಇರ್ತಾರಂತ. ಬದುಕಿರ್ಲಕ್ಕೆ ಬೇಕಾದದು ಅದನ್ನ ಶೇಷದೇವರು ಕೊಡ್ತಾರೆ. ಅದಕ್ಕೆ ಮಕ್ಕಳಿಲ್ಲದೆ ಇದ್ರೆ ಶೇಷನನ್ನ ವಿಶೇಷವಾಗಿ ಪೂಜೆನೂ ಮಾಡ್ತಾರ. ಈ ಶೇಷ ನಮ್ಮಲ್ಲಿ ಕುಂಡಲಿನಿಯಲ್ಲಿ ಇದ್ದು ಅವನು ಜಾಗೃತಿ ಮಾಡಿ ನಮಗೆ ಆ ಭಗವಂತನ ಪ್ರಜ್ಞೆಯನ್ನ ತರಬೇಕು. ಅದಕ್ಕೆ ಸ್ಪೆಸಿಫಿಕ್ ಆಗಿ ಅವನಿಗೆ ಶಕ್ತಿ ಇಲ್ಲ, ಅವನ ಅಸ್ವತಂತ್ರ. ಅದಕ್ಕೆ ಶೇಷಶಾಹಿಯನ್ನ ಕರೆಸ್ತಾರೆ. ವಾಸುಕಿ ಶಯನನಾಗೆ ಬಾ, ನಮ್ಮ ದೇಹದಲ್ಲಿ ವಾಸ ಮಾಡಿಕೊಂಡು ಈ ಒಂದು ಶೇಷನಲ್ಲಿ ಮಲಗಿರುವಂತ ಮುಖ್ಯ ಪ್ರಾಣದಲ್ಲಿ ಇರುವಂತ ಈ ನಾರಾಯಣನೇ ನೀನು ಬಾ ಅಂತ ಕರೀತಾರೆ. ಅದು ಒಂದು. ಇನ್ನೊಂದು ದೇವರ ಲಕ್ಷಣವನ್ನ ಕರೆಯುವಾಗ ಪ್ರತಿ ಒಂದು ಹೆಸರಲ್ಲಿನೂ ದೇವತೆಗಳು ಇದ್ದಾರ, ದೈತ್ಯರು ಇರ್ತಾರಂತೆ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಕರೆಯುವಾಗ ವಾಸುಕಿ ಶಯನ ಅಂದ್ರೆ ಅದು ಬಂದು ಭಗವಂತನ ಒಂದು ಬಾಹ್ಯ ಲಕ್ಷಣ ಆಗತ್ತಂತ. ಅಂದ್ರೆ ವಾಸುಕಿ ಶಯನನಾದಂತ ವಾಸುಕಿ ಶಯನ ಯಾರು ದೈತ್ಯರಿಗೆ ಆ ಲಕ್ಷಣವೇ ಇಲ್ಲ. ಶೇಷ ಶಯನನೇ ಬಾ ಅಂತ ಕರೆಯುವಾಗ ಸ್ಪೆಸಿಫಿಕ್, ಬೇರೆ ಯಾರು ಶೇಷಶಯನ ಯಾರು ಇಲ್ಲ ನೋಡಿ. ಯಾವ ದೇವತೆಯನ್ನು ಇಲ್ಲ, ಯಾವ ದೈತ್ಯನೂ ಇಲ್ಲ, ಓನ್ಲಿ ನಾರಾಯಣ. ಸೊ ನಾರಾಯಣನ ಆ ಒಂದು ವಿಶೇಷವಾದ ಆ ಒಂದು ಸ್ಪೆಸಿಫಿಕ್ ಲಕ್ಷಣ ಅಂತ ಹೇಳ್ತಾರೆ. ನಾರಾಯಣನ ಲಕ್ಷಣ ಹೇಳಿ ನಾವು ಕರೆದಾಗ ಅವನೊಬ್ಬನೇ ಬರ್ತಾನೆ. ಹೇಗಿದೆ ಎಲ್ಲರೂ ಹೇಳ್ತಾರೆ, ಕರೆಕ್ಟ್ ಆಗಿ ಅಡ್ರೆಸ್ ಮಾಡಿದ್ರೆ ಆ ಅಡ್ರೆಸ್ಗೆ ಹೇಗೆ ಹೋಗುತ್ತೋ, ರೈಟ್ ಅಡ್ರೆಸ್ ತರ. ಇದು ವಾಸುಕಿ ಶಯನ ಅಂತ ಕರೀತಾರೆ. ವಾಸುಕಿ ಶಯನ ನಮ್ಮ ವಿಜಯ ವಿಠಲರೇಯ ದೋಷವಿಲ್ಲದ, ಅಂದ್ರೆ ಬಾಹ್ಯ ಲಕ್ಷಣ ಆಯ್ತು. ಮತ್ತು ಬಾಹ್ಯ ಲಕ್ಷಣ ಮೇಬಿ ಯಾರೋ ಒಬ್ಬ ಹೋಗಿ, ಯಾರೋ ಒಬ್ಬ ದೇವತೆನೋ ದೈತ್ಯನೋ ಹೋಗಿ ಒಂದು ಶೇಷನ ಹಿಡ್ಕೊಂಡು ಬಂದು ವಾಸುಕಿಯನ್ನ ವಶ ಮಾಡಿಕೊಂಡು ಅದ್ಮೇಲೆ ಅದು ಪೌಂಡ್ರಕ ವಾಸುದೇವ ತರ ಅವನು ಒಂದು ಶೇಷಶಾಹಿಯಾಗಿ ಅವನು ಮಲ್ಕೊಂಡು ಬಂದ್ರೆ, ಅವನು ಓಡಿ ಬಂದ್ರೆ ಏನ್ ಮಾಡೋದು ಅಂದ್ರೆ, ಅದು ಮಾತ್ರ ಬಾಹ್ಯ ಲಕ್ಷಣ ಮಾತ್ರ ಇಲ್ಲ, ಆಂತರಿಕ ಲಕ್ಷಣ ಅಂದ್ರೆ ಯಾವತ್ತು ಯಾರಿಗೇನು ಇಲ್ಲದೆ ಇರುವಂತ ಒಂದು ಲಕ್ಷಣ. ಆ ಒಂದು ವಿಶೇಷವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ದೋಷ ಇಲ್ಲದವನು ಅಂತ ಹೇಳ್ತಾರೆ. ದೋಷ ಇಲ್ಲದವನು ಅಂತ, ದೋಷ ಇಲ್ಲದ ತನ್ನ ಸ್ಥಾನದಲ್ಲಿ ಅಂತ ಹೇಳ್ತಾರೆ. ದೋಷ ಇಲ್ಲ ಅಂತ ಹೇಳುವಾಗ ಆ ದೋಷ ಇಲ್ಲದ ಒಂದೇ ವ್ಯಕ್ತಿ, ಅಂದ್ರೆ ಲಕ್ಷ್ಮಿಯಲ್ಲಿ ಏನ್ ದೋಷ ಇದೆ ಅಂದ್ರೆ ನಮ್ಗೆ ಗೊತ್ತು, ಅದು ಆ ದೋಷ ಅಂತ ಹೇಳಲ್ಲ. ಅದಕ್ಕೆ ಅಪೂರ್ಣತೆ, ಅವಳಿಗೆ ಸ್ವತಂತ್ರ ಅಂಬೋ ಗುಣ ಇಲ್ಲ ಅಂಬೋ ಒಂದು ದೇವರ ವಿವಕ್ಷೆಯಲ್ಲಿ ಅವಳಿಗೆ ಆ ದೋಷ ಬರಬಹುದು. ಸೊ ಭಗವಂತನಿಗೆ ಆ ದೋಷವೂ ಇಲ್ಲ. ಸೊ ದೋಷವೇ ಎಂದು ಇಲ್ಲದವನು ಭಗವಂತ ಒಬ್ಬನೇ ಆಗ್ತಾನ. ಅದಕ್ಕೆ ಅವನನ್ನ ಸ್ಪೆಸಿಫಿಕ್ ಲಕ್ಷಣದಿಂದ ಕರೀತಾ ಇದ್ದಾರೆ. ಶೇಷಶಯನೇ ಬಾ ದೋಷ ದೂರನೇ ಬಾ ಅಂತ ಹೇಳಿದಂತೆ, ವಾಸುಕಿ ಶಯನನೇ ಬಾ ನಮ್ಮ ವಿಜಯ ವಿಠಲ, ನಮ್ಗೆ ವಿಜಯ ನೀನೇ ವಿಜಯ ವಿಠಲ ರೇ. ಆ ವಿಠಲ ಅಂದ್ರೆ ಅಜ್ಞಾನಿಗಳಿಗೆ, ಜ್ಞಾನ ಶೂನ್ಯರಾದವರಿಗೆ ಜ್ಞಾನ ಕೊಡುವನು. ಕೊಟ್ಟು ಏನು ಜ್ಞಾನ ಕೊಡ್ತಾನ್? ಜ್ಞಾನ ಶೂನ್ಯರಾದ ನಮ್ಗೆ ಏನು ಜ್ಞಾನ ಕೊಡ್ತಾನ್? ವಿಜಯ ಅಂದ್ರೆ ಅವನೇ ವಿಜಯ, ಭಗವಂತನೇ ವಿಜಯ, ವಿಜಯ ಸಾರಥಿ ಅಂತ ವಿಜಯ ಅಂತ ಅವನೇ ವಿಜಯ ಅಂಬೋ ಒಂದು ಜ್ಞಾನವನ್ನ ಕೊಡ್ತಾನಂತ. ಆಮೇಲೆ ಕೊಟ್ಟು ಬರಬೇಕು ಅಂತ, ದೋಷ ಇಲ್ಲದ ಆ ಒಂದು ಚಿಂತನೆ ಮಾಡಿದಾಗೆ, ದೋಷ ಇಲ್ಲ ಅಂತ ದೇವರನ್ನ ನಾವು ಚಿಂತನೆ ಮಾಡಿದ್ರೆ ಏನ್ ಮಾಡ್ತಾನಂದ್ರೆ, ದೋಷ ಇಲ್ಲದ ಜಾಗ ಇದೆ. ಯಾಕೆಂದ್ರೆ ವಾಸುಕಿ ವಾಸ ಮಾಡುವಂತೆ ಮಾಡ್ತಾನೆ. ನಮ್ಗೇನು ಎಲ್ಲಿ ವಾಸ ಮಾಡುವಂತೆ ಮಾಡ್ತಾನಂದ್ರೆ, ತನ್ನ ಸ್ಥಾನದಲ್ಲಿಟ್ಟು, ದೋಷವಿಲ್ಲದ ಸ್ಥಾನ ಏನಿದೆ, ದೋಷವಿಲ್ಲದ ಸ್ಥಾನ ಅಂದ್ರೆ ಮುಕ್ತಿ ಮೋಕ್ಷ ಒಂದೇ, ಅದು ಲಕ್ಷ್ಮಿಯಾತ್ಮಕವಾದದ್ದು, ದೋಷರಹಿತವಾದದ್ದು, ಪ್ರಾಕೃತ ಸಂಬಂಧವೇ ಇಲ್ಲದಲ್ಲ, ಪ್ರಾಕೃತ ದೋಷಗಳಿಲ್ಲದ ಜಾಗ. ಸೊ ತನ್ನ ಸ್ಥಾನದಲ್ಲಿ, ತನ್ನ ಧಾಮದಲ್ಲಿ, ತನ್ನ ಧಾಮವನ್ನೇ, ತನ್ನ ಮನೆಯನ್ನೇ ಕೊಡ್ತಾನಂತ. ಇವನು ಯಾರು ಯಾರು ಕೊಡ್ತಾರ ಪ್ರಪಂಚದಲ್ಲಿ, ಏನೋ ದುಡ್ಡು ಕಾಸು ಏನೋ ಬೇಕಂದ್ರೆ ಕೊಡ್ತಾರ, ಅವ್ರ ಮನೆಯನ್ನೇ ಯಾರು ಕೊಡ್ತಾರೆ ಯಾವತ್ತು, ಅದು ಏನೋ ಶಾರ್ಟ್ ಟೈಮ್ ಇಲ್ಲ, ಯಾವತ್ತು ಒನ್ಸ್ ನಾವು ವೈಕುಂಠಕ್ಕೆ ಹೋದ್ರೆ ಕಂಪ್ಲೀಟ್ ಅಲ್ಲೇ ಇನ್ಫಿನಿಟ್ ಟೈಮ್ಸ್ ಅಲ್ಲೇ ಇರೋ ತರ ತನ್ನ ಮನೆಯನ್ನೇ ಕೊಡ್ತಾನಂತ ದೇವರು. ಸೊ ಇಷ್ಟು ಮಾಡ್ತಾನ. ಸೊ ಈ ಸುಳಾದಿಯಲ್ಲಿ ಆ ಒಂದು ಕಮಲದ ಚಿಂತನೆ ನಮ್ಗೆ ಬರಬೇಕು ಅಂತ ವಿಜಯದಾಸರು ಇದನ್ನ ಕೊಟ್ಟಿದ್ದಾರೆ. ಅದನ್ನ ನಮ್ಮ ಜಗನ್ನಾಥ ದಾಸರು ಮಾತೃಕಾ ಸಂಧಿಯಲ್ಲಿ ಆ ಚಿಂತನೆಯನ್ನ ಹೇಳ್ಕೊಡ್ತಾರೆ. ಯಾಕೆಂದ್ರೆ ಅಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾರಲ್ಲ, ವಾಸುಕಿ ಶಯನ ನಮ್ಮ ವಿಜಯ ವಿಠಲರೇಯ ದೋಷವಿಲ್ಲದ ತನ್ನ ಸ್ಥಾನದಲ್ಲಿಟ್ಟು ಪರೆವ ಅಂತ. ಸೊ ಮೋಕ್ಷ ಸಾಧನ ನಮ್ಗೆ ಆಗತ್ತ ಅಂಬೋದಕ್ಕೆ ಈ ಇದು ಕೊಟ್ಟಿದ್ದಾರೆ. ಸೊ ಕೊನೆಯಲ್ಲಿ ಇನ್ನು ಎರಡು ಜತೆ ಬರತ್ತ. ಜೊತೆಯಲ್ಲಿ ಬ್ರಹ್ಮನಾಡಿಯೊಳಗೆ ಈ ಪರಿ ಈ ಪರಿವಿಧ ಉಂಟು. ಸೊ ಈ ತರ ಈ ಬ್ರಹ್ಮನಾಡಿ, ಸೊ ಡೌಟ್ ಬಂದಾಗ ಎಲ್ಲಿ ಇದನ್ನ ಕಮಲಗಳನ್ನ ಚಿಂತನೆ ಮಾಡಬೇಕು, ಯಾವ ಕಮಲದಲ್ಲಿ ಚಿಂತನೆ ಮಾಡಬೇಕು ಅಂದ್ರೆ ಈ ಸ್ಪೆಸಿಫಿಕ್ ಆಗಿ ಆನ್ಸರ್ ಬರುತ್ತೆ, ಬ್ರಹ್ಮನಾಡಿಯೊಳಗೆ ಈ ಪರಿ. ಬ್ರಹ್ಮನಾಡಿಯೊಳಗೆ ಈ ತರ ಅಲ್ಲ ಇದೆ. ಸೊ ಬ್ರಹ್ಮಾತೀತ, ಬ್ರಹ್ಮಾತೀತ ನಮ್ಮ ವಿಜಯ ವಿಠಲ. ಸೊ ಅವನು ಪರಬ್ರಹ್ಮನಾದಂತ, ಬ್ರಹ್ಮನಿಗೇನು ಸ್ವಾಮಿಯಾದಂತ ನಮ್ಮ ವಿಜಯ ವಿಠಲ ಸ್ವಾಮಿ ನಮ್ಗೆ ಎಲ್ಲ ಒಳ್ಳೇದು ಮಾಡ್ತಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಅವರ ಪ್ರಾರ್ಥನೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನ ಜಗನ್ನಾಥ ದಾಸರು ವಿಸ್ತಾರವಾಗಿ ಮಾತೃಕಾ ಸಂಧಿಯಲ್ಲಿ ಹೇಳಿದ್ದಾರೆ. ಅದು ನಾವು ಮೂರನೇ ಸಂಧಿ ಇದಕ್ಕೆ ಸಂಬಂಧಪಟ್ಟಿದೆ, ಅದನ್ನ ಕಂಟಿನ್ಯೂ ಮಾಡೋಣ. ಅಂಬಲಿ ಕೃಷ್ಣಾರ್ಪಣಮಸ್ತು.